ನಮಸ್ಕಾರ. ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 55, ನವೆಂಬರ್ 5, 2020. ಜಾಣ ದೇಗುಲ. ಜಾಣ ದೇಗುಲ ಜಾಣಸುದ್ದಿಯ ಹೊಸ ಪ್ರಯತ್ನ. ಬೆಂಗಳೂರು ವಿಜ್ಞಾನದ ರಾಜಧಾನಿ ಎಂಬ ಪ್ರತಿಷ್ಠೆ ಪಡೆದ ಊರು. ಇಲ್ಲಿ ಇರುವಷ್ಟು ವೈಜ್ಞಾನಿಕ ಸಂಸ್ಥೆಗಳು ಬೇರೆ ಊರುಗಳಲ್ಲಿ ಇಲ್ಲ ಎಂತಲೇ ಹೇಳಬಹುದು. ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅತ್ಯಂತ ಪ್ರತಿಷ್ಠಿತವಾದದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಈ ಸಂಶೋಧನಾ ಸಂಸ್ಥೆಯ ಬಗ್ಗೆ ಒಂದು ಆಪ್ತವಾದ ಪರಿಚಯವನ್ನ ಮಾಡಿಕೊಡಲಿದ್ದಾರೆ. ಅಲ್ಲಿ 40 ವರ್ಷಗಳಿಂದ ಉತ್ಕೃಷ್ಟ ಸಂಶೋಧನೆ ನಡೆಸಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿರುವಂತಹ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರು. ಈ ಸಂಸ್ಥೆಯ ಆವರಣದೊಳಗೆ ಪ್ರಯೋಗಾಲಯಗಳು ಇವೆಯಷ್ಟೇ ಅಲ್ಲ, ಈ ಸಂಸ್ಥೆಯ ಆವರಣವೇ ಒಂದು ಪ್ರಯೋಗಾಲಯ ಎನ್ನುತ್ತಾರೆ ಪ್ರೊಫೆಸರ್. ಬನ್ನಿ ಕೇಳೋಣ. ಟಾಟಾ ಮಂದಿರದಲ್ಲೊಂದು ವಿಜ್ಞಾನ ಪೂಜೆ, ಭಾಗ 1.
ಅದು 1963 ಇಸ್ವಿ. ನಾನು ಬೆಂಗಳೂರಿಗೆ ಬಂದು ಒಂದು ವಾರವಷ್ಟೇ ಆಗಿತ್ತು. ನನಗಾಗ 10 ವರ್ಷ ವಯಸ್ಸು. ನನ್ನ ಅಪ್ಪ ಅಮ್ಮ ಹಾಗೂ ನನ್ನಿಬ್ಬರು ಅಕ್ಕ ತಮ್ಮಂದಿರ ಜೊತೆಗೆ BTS ಬಸ್ ನಂಬರ್ 11 ಜಯನಗರದಲ್ಲಿದ್ದ ನಮ್ಮ ಅಜ್ಜನ ಮನೆಯಿಂದ ಯಶವಂತಪುರದಲ್ಲಿದ್ದ ನಮ್ಮ ಹೊಸ ಮನೆಗೆ ಹೋಗುತ್ತಿದ್ದೆ. ಬಸ್ಸಿನಲ್ಲಿದ್ದ ಉತ್ಸಾಹಿ ಯುವ ಕಂಡಕ್ಟರು ಇಡೀ ಬಸ್ಸಿನಲ್ಲಿ ಓಡಾಡುತ್ತಾ ಪ್ರತಿ ಬಸ್ ನಿಲ್ದಾಣ ಬಂದಾಗ ಜೋರಾಗಿ ಅದರ ಹೆಸರನ್ನು ಅಪ್ಪಟ ಕನ್ನಡದಲ್ಲಿ ಹೇಳುತ್ತಾ ಎಚ್ಚರಿಸುತ್ತಿದ್ದ. ಕೊನೆಯ ನಿಲ್ದಾಣಕ್ಕೆ ಹಿಂದಿನ ನಿಲ್ದಾಣ ಬಂದಾಗ ಕಂಡಕ್ಟರು ಟಾಟಾರವರ ವಿಜ್ಞಾನ ಮಂದಿರ ಎಂದು ಜೋರಾಗಿ ಕೂಗಿದ. ನನಗೆ ಅಚ್ಚರಿಯಾಯಿತು. ಆಗಾಗಲೇ ನಾನು ವಿಜ್ಞಾನದಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದೆ. ನಾನು ಪಯಣಿಸುತ್ತಿದ್ದ ಬಸ್ಸಿನ ಮೇಲೆ ಟಾಟಾ ಎನ್ನುವ ಹೆಸರೂ ಇತ್ತು. ಅದನ್ನು ತಯಾರಿಸಿತ್ತು ಟಾಟಾ ಸಂಸ್ಥೆ. ಈ ವಾಣಿಜ್ಯ ಸಂಸ್ಥೆಗೂ ವಿಜ್ಞಾನಕ್ಕೂ ಏನು ಸಂಬಂಧವೋ ತಿಳಿಯಲು ಆಗ ಗೂಗಲ್ ಇರಲಿಲ್ಲವೆನ್ನಿ. ಆದರೆ ಅಲ್ಪ ಸಮಯದಲ್ಲಿಯೇ ಮೈಸೂರಿನ ಮಹಾರಾಜರು ದಾನವಾಗಿ ಕೊಟ್ಟ 1.5 ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ಟಾಟಾ ಕುಟುಂಬ 1909 ಸ್ಥಾಪಿಸಿದ ಸಂಸ್ಥೆ ಇದು ಎಂದು ತಿಳಿಯಿತು. ಈಗಲೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯನ್ನು ಟಾಟಾರವರ ನೆನಪಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಎಂದು ಕರೆಯುವುದು ವಾಡಿಕೆ. ಆದರೆ ಟಾಟಾರಿಗೆ ಇದನ್ನು ತಾವು ಬದುಕಿದ್ದಾಗ ಕಟ್ಟಲು ಆಗಲಿಲ್ಲವಾಗಿ ಅದಕ್ಕಾಗಿ ಬೇಕಾದ ಹಣವನ್ನು ಉಯಿಲಿನಲ್ಲಿ ಬರೆದಿಟ್ಟಿದ್ದರಂತೆ. ಇದು BV ಸುಬ್ಬರಾಯಪ್ಪನವರು ಬರೆದ ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್ ಎ ಹಿಸ್ಟರಿ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪುಸ್ತಕದಲ್ಲಿ ನಮೂದಾಗಿದೆ. ಆದರೆ ನನ್ನದೆಂತ ಅದೃಷ್ಟ, ಭಾರತದ ಈ ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆ ಯಶವಂತಪುರದಲ್ಲಿದ್ದ ನಮ್ಮ ಮನೆಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿತ್ತು. ಕೆಲವೇ ದಿನಗಳಲ್ಲಿ ಈ ವಿಜ್ಞಾನಾಸಕ್ತಿ ಇರುವ ದೊಡ್ಡವರ ಈ ಶಾಲೆಯೊಳಗೆ ನಡೆದಾಡುತ್ತಾ ಅಲ್ಲಿರುವುದನ್ನು ನೋಡಬಹುದು ಎನ್ನುವುದನ್ನೂ ಕಂಡುಕೊಂಡೆ. ಈ ಸಂಸ್ಥೆಯ ಜೊತೆಗೆ ನೊಬೆಲ್ ಪ್ರಶಸ್ತಿ ವಿಜೇತರಾದ ಸರ್ CV ರಾಮನ್ನರ ಹೆಸರು ಜೋಡಿಸಿಕೊಂಡಿತ್ತು. ಹಾಗೆಯೇ ಸಂಸ್ಥೆಯಲ್ಲಿದ್ದ ದೊಡ್ಡವರು ಟೆನಿಸ್ ಆಡುವಷ್ಟು ಶ್ರೀಮಂತರು ಎಂದೂ, ಆಟ ಆಡಿದ ನಂತರ ಹಳೆಯ ಚೆಂಡುಗಳನ್ನು ಬಿಸಾಡುತ್ತಾರೆ ಎಂದೂ ತಿಳಿಯಿತು. ಈ ಚೆಂಡುಗಳು ಇನ್ನೂ ಕೆಲವು ತಿಂಗಳು ಕ್ರಿಕೆಟ್ ಆಡುವಷ್ಟು ಚೆನ್ನಾಗಿರುತ್ತಿದ್ದವು. ಇವನ್ನು 25 ಪೈಸೆಗೆ ಒಂದರಂತೆ ಮಾರುತ್ತಿದ್ದರು. ಅದನ್ನು ಕೊಂಡು ನಾವು ರಸ್ತೆಯ ಇನ್ನೊಂದು ಬದಿಗೆ ಇದ್ದ ಮೈದಾನದಲ್ಲಿ ಕ್ರಿಕೆಟ್ ಆಡಬಹುದಿತ್ತು. ಈ ಮೈದಾನವನ್ನು ಸಂಸ್ಥೆಯವರು ಈಗ ಜಿಮ್ಖಾನಾ ಎನ್ನುತ್ತಾರೆ. ಈ ಸಂಸ್ಥೆಯ ಜೊತೆಗೆ ನನ್ನ ಒಡನಾಟ ಮೊದಲಾಗಿದ್ದು ಹೀಗೆ. ಎರಡನೆಯ ಬಾರಿ ನಾನು ಸಂಸ್ಥೆಯ ಜೊತೆ ಒಡನಾಡಿದ್ದು 1968. ಆಗ ನನಗೆ 15 ವಯಸ್ಸು. ಸೈಂಟ್ ಸ್ಟೀಫನ್ ಕಾಲೇಜಿನಲ್ಲಿ PUC ಓದುತ್ತಿದ್ದೆ. ಜೊತೆಗೆ ಮನೆಯಲ್ಲಿ ನಾನೇ ಸಾಕಿದ್ದ ಇಲಿಗಳ ಋತುಚಕ್ರವನ್ನು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿದ್ದೆ. ಇದರ ಬಗ್ಗೆ ತಿಳಿದುಕೊಳ್ಳಲು ನಾನು ಒಮ್ಮೆ ಸಂಸ್ಥೆಯ ಗ್ರಂಥಾಲಯಕ್ಕೆ ಹೋದೆ. ಇದೇ JRD ಟಾಟಾ ಸ್ಮಾರಕ ಸಂಗ್ರಂಥಾಲಯ. ಆದರೆ ಅಲ್ಲಿ ನನ್ನನ್ನು ಒಳಗೆ ಬಿಡಲೇ ಇಲ್ಲ. ಕಾವಲುಗಾರನ ಜೊತೆಗೆ ನಾನು ಜರ್ನಲ್ ಆಫ್ ಎಂಡೋಕ್ರೈನಾಲಜಿ ಓದಬೇಕಿತ್ತು ಎಂದು ವಾದಿಸಿದೆ. ಬಹುಶಃ ಇದರಿಂದ ಗೊಂದಲವಾಯಿತೋ ಏನೋ, ಅವರು ನೇರವಾಗಿ ನನ್ನನ್ನು ಗ್ರಂಥಪಾಲಕರಾಗಿದ್ದ ಶ್ರೀ TKS ಅಯ್ಯಂಗಾರ್ ಬಳಿಗೆ ಕರೆದೊಯ್ದರು. ಆತ ಒಂದು ಹುಳ್ಳನೆಯ ನಗುನಕ್ಕೂ ನನಗೆ ಅನುಮತಿ ಕೊಟ್ಟರು. ಅವರು ಹಾಗೆ ನಕ್ಕಿದ್ದು ಏಕೆ ಎಂದು ಆಮೇಲೆ ಅರ್ಥವಾಯಿತು. ಏಕೆಂದರೆ ಜರ್ನಲ್ ಆಫ್ ಎಂಡೋಕ್ರೈನಾಲಜಿಯನ್ನು ಓದಿದ ನನಗೆ ಒಂದೇ ಒಂದು ಪದವೂ ಅರ್ಥವಾಗಿರಲಿಲ್ಲ. ಆದರೂ ಈ ಭೇಟಿ ವ್ಯರ್ಥವಾಗಲಿಲ್ಲ ಬಿಡಿ. ಏಕೆಂದರೆ ನಾನು ರಾಷ್ಟ್ರೀಯ ವಿಜ್ಞಾನ ಪ್ರತಿಭಾನ್ವೇಷಣೆಯ ವಿದ್ಯಾರ್ಥಿ ವೇತನ ಪರೀಕ್ಷೆಯ ತಯಾರಿಗಾಗಿ ಈ ಸಂಶೋಧನೆ ನಡೆಸುತ್ತಿದ್ದೆ. ಹೀಗಾಗಿ ಸಂಸ್ಥೆ ಹಾಗೂ ನಾನು ಮೂರನೆಯ ಬಾರಿ ಮುಖಾಮುಖಿಯಾದೆವು. ಈ ಬಾರಿ ಅಲ್ಲಿನ ಬಯೋಕೆಮಿಸ್ಟ್ರಿ ವಿಭಾಗದಲ್ಲಿ ಪ್ರೊಫೆಸರ್ ಪಿಎಸ್ ಶರ್ಮಾ ರವರ ನೇತೃತ್ವದಲ್ಲಿ ಒಂದು ಭಾರೀ ವಿಜ್ಞಾನಿಗಳ ತಂಡದ ಮುಂದೆ ಸಂದರ್ಶನಕ್ಕೆ ಹಾಜರಾದೆ. ವಿದ್ಯಾರ್ಥಿ ವೇತನವನ್ನು ದಕ್ಕಿಸಿಕೊಂಡೆ. ನಾಲ್ಕನೆಯ ಬಾರಿ ನಾನು ಸಂಸ್ಥೆಗೆ ಹೋಗಿದ್ದು 1971. ಆಗ ನನಗೆ 18 ವರ್ಷ ವಯಸ್ಸು. ನಾನು ಸೆಂಟ್ರಲ್ ಕಾಲೇಜಿನಲ್ಲಿ ಸ್ನಾತಕ ಪದವಿಯ ಕೊನೆಯ ವರ್ಷ ವ್ಯಾಸಂಗ ಮಾಡುತ್ತಿದ್ದೆ. ಎರಡು ವಿಷಯಗಳು ನನ್ನನ್ನು ಮರಳುಗೊಳಿಸಿಬಿಟ್ಟಿದ್ದವು. ಮೊದಲನೆಯದು ಜೀವಿಗಳ ನಡವಳಿಕೆ ಹಾಗೂ ಎರಡನೆಯದು ಕಣಜೀವ ವಿಜ್ಞಾನ ಅಥವಾ ಮಾಲಿಕ್ಯುಲರ್ ಬಯಾಲಜಿ. ಆದರೆ ಈ ವಿಷಯಗಳನ್ನು ಆಸಕ್ತಿಕರವಾಗಿ ಬೋಧಿಸುವವರು ಕಾಲೇಜಿನಲ್ಲಿ ಯಾರೂ ಇರಲಿಲ್ಲ. ಈ ತೊಂದರೆ ಇದ್ದರೂ ಕಾಲೇಜಿನಲ್ಲಿ ಒಂದು ಉತ್ಕೃಷ್ಟ ಗ್ರಂಥಾಲಯವಿತ್ತು. ಅಲ್ಲಿ ಒಳ್ಳೆಯ ತಿಳುವಳಿಕಸ್ಥ ಗ್ರಂಥಪಾಲಕರೂ ಇದ್ದರು. ಜೀವಿಗಳ ನಡವಳಿಕೆಯ ಬಗ್ಗೆ ನನಗೆ ಆಸಕ್ತಿ ಮೊಳೆಯಲು ಕಾರಣ ಅಲ್ಲಿ ನಾನು ಓದಿದ ನೊಬೆಲ್ ಪ್ರಶಸ್ತಿ ವಿಜೇತ ಕಾನ್ರಾಡ್ ಲೋರೆನ್ಸರ ಕಿಂಗ್ ಸಾಲಮನ್ಸ್ ರಿಂಗ್ ಎನ್ನುವ ಪುಸ್ತಕ. ಈ ಆಸಕ್ತಿಗೆ ಅಲ್ಲಿನ ಪ್ರಾಣಿ ವಿಜ್ಞಾನ ಹಾಗೂ ಸಸ್ಯ ವಿಜ್ಞಾನ ವಿಭಾಗಗಳ ಕಿಟಕಿಗಳಲ್ಲಿ ಗೂಡು ಕಟ್ಟಿದ್ದ ಪೇಪರ್ ವಾಸ್ಪ್ ಎನ್ನುವ ಕಣಜದ ಗೂಡುಗಳು ನೀರೆರದು ಬೆಳೆಸಿದವು. ಈ ಕಣಜವನ್ನು ರೋಪಾಲಿಡಿಯಾ ಮಾರ್ಜಿನೇಟಾ ಎನ್ನುತ್ತೇವೆ. ಮಾಲಿಕ್ಯುಲಾರ್ ಬಯಾಲಜಿಯಲ್ಲಿ ನನ್ನ ಆಸಕ್ತಿಗೆ ಮತ್ತೊಬ್ಬ ನೊಬೆಲ್ ಪ್ರಶಸ್ತಿ ವಿಜೇತ ಜೇಮ್ಸ್ ಟಿ ವಾಟ್ಸನ್ ಬರೆದ ದಿ ಡಬಲ್ ಹೆಲಿಕ್ಸ್ ಎನ್ನುವ ಪುಸ್ತಕ ಕಾರಣ. ಹಾಗೂ ಇದಕ್ಕೆ ನೀರೆರದದ್ದು ಲ್ಯಾಂಡಾ ಬ್ಯಾಕ್ಟೀರಿಯೋಫಾಜ್ ಎನ್ನುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ವೈರಸ್ಸು. ಆದರೆ ದುರದೃಷ್ಟವಶಾತ್ ನಾನು ಇದನ್ನು ಕಂಡಿದ್ದು ಪುಸ್ತಕಗಳ ಪುಟಗಳಲ್ಲಿ ಅಷ್ಟೇ. ಇದರ ಇನ್ನೊಂದು ಅವತಾರ ನನಗೆ ಕಾಣಲು ಹೆಚ್ಚು ದಿನಗಳಾಗಲಿಲ್ಲ. ಒಂದು ದಿನ ನಾನು 1977 ನೇಚರ್ ಪತ್ರಿಕೆಯನ್ನು ಓದುತ್ತಿದ್ದೆ. ಅದರಲ್ಲಿ ಐಐಎಸ್ಸಿಯ ಮೈಕ್ರೋಬಯಾಲಜಿ ಮತ್ತು ಫಾರ್ಮಕಾಲಜಿ ವಿಭಾಗದ ಸಿವಿ ಸುಂದರರಾಜ್ ಎನ್ನುವರು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ನಮ್ಮದೇ ಆದ ಭಾರತೀಯ ಲ್ಯಾಂಡೋ ಬ್ಯಾಕ್ಟೀರಿಯಾ ಫೇಜ್ ಅನ್ನು ಪತ್ತೆ ಮಾಡಿದ್ದಾರೆ ಎಂದು ಬರೆದಿದ್ದು ಕೇಳಿ ಕುಣಿದಾಡಿದೆ. ನಾನು ಸುಂದರರಾಜರನ್ನು ನೋಡಲು ಹೋದೆ. ಆತ ತಾನು ಪತ್ತೆ ಮಾಡಿದ್ದ ಐ3 ಬ್ಯಾಕ್ಟೀರಿಯಾ ಫೇಜ್ ಪೆಟ್ರಿ ತಟ್ಟೆಗಳಲ್ಲಿ ಹುರುಸಾಗಿ ಬೆಳೆದಿದ್ದ ಮೈಕೋಬ್ಯಾಕ್ಟೀರಿಯಾದ ಹಾಸಿನಲ್ಲಿ ಪಾರದರ್ಶಕವಾದ ರಂಧ್ರವನ್ನು ಕೊರೆದಿದ್ದನ್ನು ತೋರಿಸಿದರು. ಐ3 ಎಂಬ ಹೆಸರಿನಲ್ಲಿ ಇರುವ ಐ ಎಂಬುದು ಮೂರನೆಯ ಐಸೋಲೇಟು ಎಂಬುದಾಗಿ ಇದ್ದರೂ ಅದನ್ನು ನಾನು ಇಂಡಿಯನ್ ಎಂದು ನಿಸ್ಸಂಕೋಚವಾಗಿ ಅರ್ಥೈಸಿಕೊಂಡೆ. ಸಂಸ್ಥೆಯ ಜೊತೆಗೆ ನನ್ನ ಕೊನೆಯ ಹಾಗೂ ಐದನೆಯ ಒಡನಾಟ ಆರಂಭವಾಗಿದ್ದು 1974. ನಾನು 21ನೆಯ ವಯಸ್ಸಿನವನಾಗಿದ್ದಾಗ ಮಾಲಿಕ್ಯುಲರ್ ಬಯಾಲಜಿ ಎನ್ನುವ ಬಹು ವಿಷಯಕ ವಿಭಾಗದಲ್ಲಿ ಇದ್ದ ಒಂದೇ ಒಂದು ಪಿಎಚ್ಡಿ ಸ್ಥಾನಕ್ಕೆ ನಾನು ಆಯ್ಕೆಯಾಗಿದ್ದೆ. ಈಗ ಆ ವಿಭಾಗವನ್ನು ಮೈಕ್ರೋಬಯಾಲಜಿ ಮತ್ತು ಸೆಲ್ ಬಯಾಲಜಿ ಪ್ರಯೋಗಾಲಯ ಎನ್ನುತ್ತಾರೆ. ಮುಂದಿನ 5 ವರ್ಷಗಳು ಲ್ಯಾಂಡಾ ಬ್ಯಾಕ್ಟೀರಿಯಾ ಫೇಜಿನ ಮತ್ತೊಂದು ಅವತಾರವಾದ ನಮ್ಮದೇ ಸ್ವದೇಶಿ ಐ3 ಬ್ಯಾಕ್ಟೀರಿಯಾ ಫೇಜಿನ ಅಧ್ಯಯನದಲ್ಲಿ ಕಳೆಯಿತು. ಅದೇ ಸಂದರ್ಭದಲ್ಲಿ ಸಂಸ್ಥೆಯ ಆವರಣದಲ್ಲಿ ನನ್ನ ಇನ್ನೊಂದು ಆಸಕ್ತಿಯ ವಿಷಯವಾದ ರೋಪಾಲಿಡಿಯಾ ಮಾರ್ಜಿನೇಟಾ ಆ ಖುಷಿಯ 5 ವರ್ಷಗಳಲ್ಲಿ ನನ್ನ ಹವ್ಯಾಸಿ ಅಧ್ಯಯನದ ಕೇಂದ್ರ ಬಿಂದುವಾಯಿತು. ಹೀಗೆ ಐ3 ಬ್ಯಾಕ್ಟೀರಿಯಾ ಫೇಜು ಹಾಗೂ ರೋಪಾಲಿಡಿಯಾ ಮಾರ್ಜಿನೇಟಾಗಳೆರಡರ ಮೇಲೂ ಅಕ್ಕರೆ ಬೆಳೆದಿದ್ದ ನನಗೆ ಪಿಎಚ್ಡಿ ಅಧ್ಯಯನ ಕೊನೆಗೊಳ್ಳುತ್ತಿದ್ದಂತೆ ಸಂದಿಗ್ಧ ಎದುರಾಯಿತು. ಪಿಎಚ್ಡಿ ಮಾಡುವಾಗ ಭಾರತದಲ್ಲಿರುವ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಕಣಜೀವಿ ವಿಜ್ಞಾನದಲ್ಲಿ ಉತ್ಕೃಷ್ಟ ಸಂಶೋಧನೆಗಳನ್ನು ಕೈಗೊಳ್ಳುವುದು ಎಷ್ಟು ಕಷ್ಟ ಅಲ್ಲಲ್ಲ ಅಸಾಧ್ಯ ಎನ್ನುವುದು ನನಗೆ ನಿತ್ಯ ಮನವರಿಕೆಯಾಗುತ್ತಿತ್ತು.
ಇದು ಇಂದಿನ ಜಾಣ ದೇಗುಲ. ಇದರ ಮುಂದುವರೆದ ಭಾಗವನ್ನು ನಾಳೆ ಕೇಳಬಹುದು. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಅನುವಾದ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಡಾಕ್ಟರ್ ಜೆಆರ್ ಮಂಜುನಾಥ. ಇದರ ಆಂಗ್ಲ ಮೂಲ ಐಐಎಸ್ಸಿ ಕನೆಕ್ಟ್ ಪತ್ರಿಕೆಯಲ್ಲಿ ಮೊದಲು ಪ್ರಕಟವಾಗಿತ್ತು. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.